விநிமயோ யத்ர த்ரிஸர்கோ பிருஷா தாம்னா ஸ்வேன சதா நிரஸ்த குஹகம் சத்யம் பரம் தீமஹி ஸ்ருஷ்டி ஸ்தித்யப்யயே ஹாரி த்ரிஷி தவோ பந்த மோக்ஷாஸ்ய யஸ்மாத் கஸ்ய ஸ்ரீ ப்ரஹ்ம ருத்ர ப்ரஹுதி சுர நர த்வீஷ சத்ராத்மகஸ்ய விஷ்ணோர்வ்யஸ்தா ஸமஸ்தாஹ சகல குண நிதிஹி சர்வதோஷ வ்யபேதஹ பூர்ணானந்தோ அவ்யயோ யோ குருரபி பரமஹ சிந்தயே ತಮ್ಮ ಮಹಾಂತಂ ಯಾವುದಾಯ್ತೀಗ ದೇವನು ಹೇಗೆ ಚಿಂತನೆ ಮಾಡಬೇಕು ಹೇಳ್ತಾ ಇದ್ದ. ವಿಭೂಷಿತಂ ಮೇಖಲಯ ಅಂಗುಲೀಯ ಕೈಹಿ ಮಹಾಧನೈಹಿ ನೂಪುರ ಕಂಕಣಾದಿಭಿಹಿ ಸ್ನಿಗ್ಧಾಮಲೈಹಿ ಕುಂಚಿತ ನೀಲಕುಂತಲೈಹಿ ವಿರೋಚ ಮಾನಾನನ ಹಾಸಪೇಶಲಂ ಅದೀನ ಲೀಲಾ ಹಸಿತೇಕ್ಷಣೋಲ್ಲಸತ್ ಭೂಭಂಗ ಸಂಸೂಚಿತ ಭೂರ್ಯನುಗ್ರಹಂ ಇಕ್ಷೇತ ಚಿಂತಾಮಯ ಮೇನಮೀಶ್ವರಂ ಯಾವನ್ಮನೋ ಧಾರಣ ಯಾವತಿಷ್ಠತೆ. ಅಧೀನ ಲೀಲಾ ಹಸಿತೇಕ್ಷಣ, ಅಧೀನ ಲೀಲಾ ಹಸಿತೇಕ್ಷಣ. ನಗುವಿನಲ್ಲಿ ಅನೇಕ ಟೈಪ್ ಇರುತ್ತೆ ಅಂತ ಹೇಳ್ತಾರೆ. ಕೆಲವು ಜಾಲ ಕೇಳಕ್ಕೆ ಬಂದಿರ್ತಾರೆ, ಅವರು ನಗ್ತಾರೆ. ಯಾಕೆ ನಗ್ತಾರೆ? ದೀರ ನಗು, ದೀರ ಇರೋ ಕೇಳಕ್ಕೆ ಗೊತ್ತಾಗ್ಬಿಡುತ್ತೆ. ಹೇಳಿ ಶುರು ಮಾಡಿದಾಗ ಗೊತ್ತಾಗ್ಬಿಡುತ್ತೆ. ಹಣೆವಾರ ಅದಕ್ಕೆ ದೇವರಲ್ಲಿ ಇರ್ತಾರೆ ನಗು ಅಂಥದ್ದಲ್ಲ, ಅಧೀರ ದೈನ್ಯ ತೋರಿಸ ನಗು ಅಲ್ಲ. ಇನ್ನೊಂದು ಲೀಲಾ ಹಸಿತ, ತಮಾಷೆ ನಗೋದು ಬೇರೆ, ಆನಂದದಿಂದ ನಗೋದು ಬೇರೆ. ದೇವ್ರು ಯಾವಾಗಲೂ ಜಗತ್ತಲ್ಲಿ ಏನು ಮಾಡ್ತಿದ್ದೇನೆ ನಾನೀಗ ಲೀಲೆಯಿಂದ ಮಾಡ್ತೇನೆ ಅಂತ ಹೇಳೋದಕ್ಕೋಸ್ಕರವಾಗಿ ಲೀಲೆಯ ನಗುವನ್ನು ನಗುತ್ತಾನೆ. ಎಷ್ಟು ಒಳ್ಳೆ ಪದ ಅಧೀನ ಲೀಲಾ ಹಸಿತ. ಈ ಫೇಲಾದ ಅಲ್ಕೊಳ ಮನುಷ್ಯ ಏನ್ ಮಾಡ್ತಾನೆ, ಒಂಥರ ನಕ್ಕು ಬಿಡ್ತಾರೆ. ಎಂತ ನಗು ಅದು? ಡೆಸ್ಪರೇಟ್ ಆಗಿರೋ ನಗು. ನೋಡಿದ ತಕ್ಷಣ ಹೋಯ್ತು ಅಂತ ನಕ್ಕು ಬಿಟ್ಟಾಗ ನೋಡಿದವ್ರಿಗೆ ಗೊತ್ತಾಗತ್ತೆ, ಪಾಪ ಆರಿಸ್ಬಿಡುತ್ತೆ. ನಗುನ ಆನಂದ ನೋಡಿದವ್ರಿಗೆ ಏನಾಗುತ್ತೆ? ಪಾಪ, ಅವರಿಗೂ ದುಃಖ ಆಗುತ್ತೆ. ನಗುವಿನಿಂದ ನೋವಿದೆ, ನೋವಿನ ನಗು ಬೇರೆ, ಆನಂದದ ನಗು ಬೇರೆ, ಆಟದ ನಗು ಬೇರೆ, ಆಮೇಲೆ ದೈನ್ಯದ ನಗು ಬೇರೆ. ದೇವರಲ್ಲಿ ದೈನ್ಯದ ನಗು ಇಲ್ಲ. ಅಧೀನ ಲೀಲಾ ಹಸಿತೇಕ್ಷಣೋಲ್ಲಸ ಭೂಭಂಗ ಸಂಸೂಚಿತ ಭೂರ್ಯನುಗ್ರಹಂ, ಒಂದು ಎರಡು ಅದರಿಂದ ಹೊಡಿತಕ್ಕಂಥ ಮುಖ. ಆಮೇಲೆ ಭ್ರೂಭಂಗ, ಪರಮಾತ್ಮನ ಧ್ಯಾಯ ಭ್ರೂಭಂಗ ಮೀಸಿತು ಬರುತ್ತಾರ ದ್ವಾದಸ್ತೋತ್ರದಲ್ಲಿ ಮೊದಲನೇದರಲ್ಲಿ. ಪರಮೇಷ್ಟ್ಯಾದಿ ಪಾರಮೇಷ್ಟ್ಯಾದಿ ಪದತಾಯಿ ವಿಮುಕ್ತಿದಂ ಧ್ಯಾಯೇ ದಜಸ್ತ್ರ ಮೀಶಸ್ಯ ಪದ್ವಜಾದಿ ಪ್ರತಿಷ್ಠಿತಂ. ಭ್ರೂಭಂಗಂ ಪಾರಮೇಷ್ಟ್ಯಾದಿ ಪದತಾಯಿ ಪ್ರತಿ ಹೇಳಿದ ವರ್ಣನೆ ಮಾಡಿದ್ದಾರೆ. ಭ್ರೂಭಂಗ ಸಂಸೂಚಿತ ಭೂರ್ಯಾನುಗ್ರಹಂ, ದೇವರ ಭ್ರೂಭಂಗ ನೋಡಿದಾಗ ಅವರ ಮೂಡ್ ಗೊತ್ತಾಗುತ್ತಂತೆ. ಮೂಡು ಭ್ರೂಭಂಗ ಹೇಗಿರುತ್ತೆ ಅನ್ನೋದ್ರ ಮೇಲೆ ಮೂಡ್ ಗೊತ್ತಾಗುತ್ತೆ. ಅದು ಗುಬ್ಬು ಗಂಟಿಕೊಂಡಾಗ ಕೋಪದ ಮೂಡದು, ಅದು ಕೇಳೋದಿಲ್ಲ. ಇದು ಅನುಗ್ರಹ ತೋರಿಸ್ತಕ್ಕಂಥ ಭೂರಿ ಅನುಗ್ರಹ. ಭೂಭಂಗವನ್ನು ಪರಮಾತ್ಮ ಹೇಗಿಟ್ಟುಕೊಂಡಿದ್ದಾನೆ, ಅನುಗ್ರಹ ಉನ್ಮುಖವಾದ ಭ್ರೂಭಂಗ ಮಾಡ್ತಾ ಇದ್ದಾನೆ. ಅಧೀನ ಲೀಲಾ ಹಸಿತೇಕ್ಷಣೋಲ್ಲಸದ್ ಭ್ರೂಭಂಗ ಸಂಸೂಚಿತ ಭೂರ್ಯನುಗ್ರಹಂ ಈಕ್ಷೇತ ಚಿಂತಾಮಯ ಮೇನವೀಶ್ವರಂ. ಪರಮಾತ್ಮ ಯಾರು ಅಂತ ಕೇಳಿದರೆ ಚಿಂತಾಮಯ, ಇದು ಪ್ರಾಬ್ಲಮ್ ಇದು. ಚಿಂತಾಮಯ ಆನಂದಮಯ ಅಂತ ನಾವು ಕೇಳಿದರೆ ಚಿಂತಾಮಯ ಅಂತ ಬಂದೋಯ್ತು. ಈಗ ಅಂದ್ರೆ ಏನರ್ಥ ಅದಕ್ಕಾಗದ್ದು? ಬರೀ ಚಿಂತನೆ ಮಾಡಿ ಪರಮಾತ್ಮ ಚಿಂತೆ ಚಿಂತಿಸ್ತಿರ್ತಾರೆ ಬಿಡುತ್ತೆ. ಹೌದು ಪಾಪ, ನಮಗೆ ಅನಿಸುತ್ತೆ ಇರ್ಬೋದು ಪಾಪ, ಒಂದು ಮನೆ ಇಟ್ಕೊಂಡ್ರೆ ಭಾರಿ ಚಿಂತೆ ಬರುತ್ತೆ ಹೇಳಿ ಜಗತ್ತು ಇಟ್ಕೊಂಡು ಪರಮಾತ್ಮ ಗೋಳಾಡ್ತಿರ್ತಾನೆ ಅಂತ ಅನ್ಕೊಂಬಿಟ್ಟು ಸರಿ ಹೋಗುತ್ತಲ್ಲ. ಅದಕ್ಕೆ ದೇವರು ಜಗತ್ ಸುಳ್ಳು ಅಂತ ಯಾತಕ್ಕೆ ಕೇಳ್ಬೇಕು, ಅದ್ವೈತರನ್ನು ಕಾರಣ ಕೊಡ್ಬಹುದು. ಜಗತ್ ಸುಳ್ಳು ಅಂತ ಯಾತಕ್ಕೆ ಕೇಳ್ಬೇಕು ಅಂದ್ರೆ ದೇವ್ರಿಗೆ ಬರ್ಡರ್ ಕಡಿಮೆ ಆಗುತ್ತೆ, ಗೊತ್ತಾಯ್ತಾ? ದೇವ್ರಿಗೆ ಬರ್ಡರ್ ಕಡಿಮೆ ಆಗುತ್ತೆ. ಇದು ಪಾಪ ಎಷ್ಟು ತಲೆ ದೇವ್ರಿಗೆ ತಲೆ ಬೇನೆ ಆಗಿಬಿಡ್ತಿತ್ತು, ಅದಕ್ಕೋಸ್ಕರ ಸುಳ್ಳು ಅಂತ ಹೇಳಿದ್ರೆ ಪ್ರಾಬ್ಲಮೇ ಇಲ್ಲ. ಚಿಂತಾಮಯ ಅಚ್ಚರ ಅರ್ಥ ಬರೀತಾರೆ ಅದಕ್ಕೆಲ್ಲ. ಚಿಂತಾಮಯ ಮೇನ ಈಶ್ವರಂ ಯಾವನ್ಮನೋ ಧಾರಣ ಯಾವ ತಿಷ್ಠತೆ. ಎಲ್ಲಿವರೆಗೆ ಮಾಡಬೇಕು ಫಸ್ಟ್ ಅಂತ ಕೇಳಿದರೆ ಮನಸ್ಸು ನಿಶ್ಚಲವಾಗಬೇಕು ಫಸ್ಟ್. ಆ ರೀತಿ ಒಂದು ಸ್ಟೇಜ್ ತರಬೇಕು ಫಸ್ಟ್. ಚಿಂತನೆ ಮಾಡೋದಕ್ಕೆ ಒಂದು ಪದಾರ್ಥ ನೋಡ್ತಾನೆ, ಪುಸ್ತಕ ಶ್ಲೋಕ ಓದ್ತಾನೆ, ಮುಚ್ಚಿಡ್ತಾನೆ, ಮರ್ತ ಹೋಗ್ಬಿಡುತ್ತೆ. ಮತ್ತೆ ಓದ್ತಾನೆ, ಮತ್ತೆ ಮುಚ್ಚಿಡ್ತಾನೆ, ಮತ್ತೆ ಮರ್ತ ಹೋಗ್ಬಿಡುತ್ತೆ. ಬರೀ ಎಲ್ಲಿವರೆಗೆ ನೋಡ್ತಾನೆ ಅದನ್ನ, ಇನ್ನು ಪುಸ್ತಕ ಮುಚ್ಚಿದ್ರೂ ಅದು ಮರಿ ಆಗಬಾರ್ದು. ಆ ರೀತಿ ಮಾಡಬೇಕು. ನಮ್ಗೆ ಆ ಕಾನ್ಸಂಟ್ರೇಷನ್ ಗೊತ್ತಾಗಿದೆ ಈಗ. ಆ ರೀತಿ ದೇವರ ರೂಪದ ಕಾನ್ಸಂಟ್ರೇಷನ್ ಬರಬೇಕು. ಒಂದು ವಾಕ್ಯ ನಮ್ಮ ಮುಂದೆ ಹೇಗೆ ನಿಲ್ಲಬೇಕು ಆ ರೀತಿಯಲ್ಲಿ, ವಾಕ್ಯ ಮತ್ತೆ ನೋಡದೆ ತಲೆಯಲ್ಲಿ ಹೇಗೆ ಮೂಡಬೇಕು ಆ ರೀತಿ ತಲೆಯಲ್ಲಿ ಯಾರು ಚಿತ್ರ ಬರಬೇಕು ನಮಗೀಗ, ಇಂಥ ದೇವ್ರ ಚಿತ್ರ ಬರಬೇಕು. ಆ ರೀತಿ ಚಿಂತನೆ ಮಾಡ್ತಾ ಹೋಗಿ ಅಂತ ಹೇಳ್ತಾರೆ. ಯಾವ ರೀತಿ ಅಧೀನ ಲೀಲಯ ಉದ್ಭೂತಾಭ್ಯಾಂ ಹಸಿತೇಕ್ಷಣಾಭ್ಯಾಂ ಉಲ್ಲಸಂತ್ಯೋಹೋ ಭ್ರುವೋಹೋ ಭಂಗೇನ ಸ್ಫುರಣ ವಿಶೇಷೇಣ ಸಂಸೂಚಿತ ಭೂರ್ಯನುಗ್ರಹ ಯಶಸಃ ತಥಾತಂ ಈಕ್ಷೇತ ಚಿಂತೆಯೇತ. ಸದಾ ಚಿಂತನೆ ಮಾಡಬೇಕು. ಚಿಂತಾಮಯಂ ಅರ್ಥ ಬರೀತಾರೆ. ಚಿಂತಾಮಯ ಅಂತ ಯಾತಕ್ಕೆ ಕರೀತಾರೆ? ಚಿಂತಾ ಪ್ರಧಾನ ಅಂತ ಅರ್ಥ. ಚಿಂತಾ ಪ್ರಧಾನ ಅಂದ್ರೇನು? ಯಸ್ಮಾತ್ವ ಚಿಂತಿತೋ ವಿಷ್ಣು ಚಿಂತಿತಂ ಪ್ರತದಾತ್ಯಜಃ ಇತ್ಯಾದೇಹೇ. ಆಚಾರ್ಯ ಕೊಟ್ಟ ಕೊಟೇಶನ್. ಪರಮಾತ್ಮ ನಾವು ತಂದುಕೊಂಡಿದ್ದೇನೆಲ್ಲ ಕೊಡ್ತಾನಲ್ಲ, ಅದಕ್ಕೇನಂತ ಕರೀತಾರೆ? ಚಿಂತಾಮಯ, ಚಿಂತಾಮಣಿ ಅಂತ ಅದಕ್ಕೆ ಅರ್ಥ. ಚಿಂತಾಮಯ ಶಬ್ದಕ್ಕೆ ಏನಂತ ಕರೀತಾರೆ? ಭಕ್ತೇಷ್ಟ ಚಿಂತಾಮಣಿ ಪರಮಾತ್ಮ. ಬೇರೆ ದೇವರಿಗೆ ಏನು ಕೇಳಿದ್ರು ಕೊಡತಕ್ಕಂಥ ಅನುಗ್ರಹ ಮಾಡೋದ್ರಿಂದ ದೇವರಿಗೆ ಚಿಂತಾಮಯ ಅಂತ ಕರೀತಾರೆ. ಕಿಯಂತಂ ಕಾಲಂ ಚಿಂತನ ಮಾತ್ರ. ಇಲ್ಲಿವರೆಗೆ ಚಿಂತನೆ ಮಾಡಬೇಕು ಅಂದರೆ ಯಾವ ರೀತಿ? ಯಾವತ್ತು ಧಾರಣೆಯ ಸಮಗ್ರ ಅಂಗೇ ಮನಃ ಅಚಲಂ ಅವತಿಷ್ಠತೆ ತಾವದಿತಿ ಶೇಷ. ಮನಸ್ಸು ಅಚಲವಾಗಿರಬೇಕು, ಆ ಕಡೆಗೆ ಶೇಕ್ ಆಗಬಾರ್ದು. ಅಷ್ಟು ಚಿಂತನೆ ಮಾಡಬೇಕು. ಒಂದು ದೃಷ್ಟಿಯಿಂದ ಇವೆಲ್ಲ ಧ್ಯಾನ ಇದು. ಸ್ತೋತ್ರ ಪಾಠ ಓದಿ ಓದಿ ಬಾಯಿಪಾಠ ಮಾಡ್ತಾನೆ, ಅದು ಧ್ಯಾನ. ಅದು ಮಕ್ಕಳಿಗೆ ಸ್ತೋತ್ರ ಹೇಳಿಕೊಡೋದು, ಅವೆಲ್ಲ ಮಕ್ಕಳಿಗೆಲ್ಲ ರೂಪಚಿಂತನೆ ಅಷ್ಟು ಬರೋದಿಲ್ಲ. ಅದಕ್ಕೇನು ಮಾಡಿಕೊಡ್ತಾರೆ ಈಗ, ಅವೆಲ್ಲ ಹೇಳಿ 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 ಆ ಪದಗಳ ಚಿಂತನೆ ಶುರುವಾಗುತ್ತೆ, ಅಲ್ಲಿ ವಾಕ್ಯಗಳ ಚಿಂತನೆ ಬರುತ್ತೆ, ಆಮೇಲೆ ಪ್ಯಾರಾಗ್ರಾಫ್ ಚಿಂತನೆ ಮಾಡ್ತಾನೆ. ಇಡೀ ಪುಸ್ತಕ ಹಂತ ಹಂತವಾಗಿ ಚಿಂತನೆ ಜಾಸ್ತಿ ಡೆವಲಪ್ ಆಗ್ತಾ ಹೋಗುತ್ತೆ. ಆ ಒಂದು ಸ್ಟೇಜಲ್ಲಿ ಹೋಗಿ ನಿಂತು ಬಿಡ್ತಾರೆ ಅಷ್ಟೇ, ಮುಂದಕ್ಕೆ ಹೋಗೋದಿಲ್ಲ. ನಾವೇನು ಮಾಡ್ಬೇಕು, ಶಾಸ್ತ್ರದ ಎಕ್ಸ್ಟೆಂಡ್ ಮಾಡ್ತಾ ಮಾಡ್ತಾ ಹೋದಾಗ ಏನಾಗುತ್ತದೋ, ಎಲ್ಲ ಎಲ್ಲಿ ಎಂಡ್ ಆಗಬೇಕೀಗ, ದೇವರ ಧ್ಯಾನದಲ್ಲಿ ಎಂಡ್ ಆಗುತ್ತೆ. ಅದು ಸಾರ್ಥಕ, ಎಲ್ಲರೂ ಪ್ರಯೋಜನ ಇಲ್ಲ. ಯಾವದ್ಧಾರಣೆಯ ಏಕೈಕ ಶೃಂಗಾನಿಧಿಯಾನುಭಾವಯೇತ್ ಪಾದಾದಿ ಯಾವದ್ಧ ಜಿತಂ ಗದಾಭೃತಃ ಜಿತಂ ಜಿತಂ ಸ್ಥಾನಮಪೋಹ್ಯಧಾರಯೇತ್ ಪರಂಪರಂ ಶುದ್ಧ್ಯತಿಥಿರ್ಯಥಾ ತಥಾ. ಏಕೈಕಶಃ ಅಂಗಾನಿ ಧಿಯಾ ಅನುಭಾವಯೇತ್ ಪಾದಾದಿ ಯಾವತ್ ಹಸಿತಂ ಗದಾಭೃತಃ ಜಿತಂ ಜಿತಂ ಸ್ಥಾನಮಪೋಹ್ಯ ಧಾರಯೇತ್ ಪರಂಪರಂ ಶುದ್ಧ್ಯತಿ ಧೀಹಿ ಯಥಾ ಯಥಾ. ಏಕೈಕಶಃ ಅಂಗಾನಿ, ಒಂದೊಂದೇ ಚಿಂತನೆ ಮಾಡಬೇಕು ಪರಮಾತ್ಮ. ಮೊದಲು ಪಾದ, ಅಲ್ಲಿ ಚಿಂತನೆ ಮಾಡ್ತಾ ಹೋಗ್ಬೇಕಂತೆ. ಧಿಯ ಅನುಭಾವಯೇತ್, ಮನಸ್ಸಲ್ಲಿ ಅಂದ್ಕೋತಾ ಹೋಗಬೇಕು. ಎಲ್ಲಿಂದ ಶುರು ಮಾಡಬೇಕು, ಪಾದಾದಿ, ಪಾದದಿಂದ ಪ್ರಾರಂಭ ಮಾಡಬೇಕು. ಅದಕ್ಕೆ ವಿರಾಟ್ ರೂಪ ಕೂಡ ಹೇಗೆ ಅಂತ ಹೇಳಿದ್ರು, ಪಾತಾಲಮೇತಸ್ಸಿಗೆ ಪಾದ ಹಾಗೆ ಶುರು ಮಾಡಿ. ಪಾದ ಯಾವಾಗಲೂ ನಿಯಮ ಉಂಟು, ದೊಡ್ಡವ್ರನ್ನ ಯಾವಾಗಲೂ ಎಲ್ಲಿಂದ ಚಿಂತನೆ ಮಾಡಬೇಕಂತೆ, ಪಾದದಿಂದ ಶಿರಸ್ಸಿನವರೆಗೆ. ಅದಕ್ಕೆ ಆಪಾದ ಮೌಲಿ ಪರ್ಯಂತಂ ಗುರುಣ ಮಾಕೃತಿ ಸ್ಮರಿ, ಆ ಪಾಪಾದ ಮೌಲಿ ಪರ್ಯಂತ ದೊಡ್ಡವ್ರನ್ನ ಚಿಂತನೆ ಮಾಡಬೇಕು. ಚಿಕ್ಕವರಿಗೆ ಆಶೀರ್ವಾದ ಮಾಡಬೇಕಾದ್ರೆ ತಲೆ ಮೇಲೆ ಕೈ ಇಡೋದು, ತಲೆಯಿಂದ. ಚಿಕ್ಕವ್ರನ್ನ ವರ್ಣನೆ ಮಾಡಬೇಕಾದ್ರೆ ತಲೆಯಿಂದ ವರ್ಣನೆ ಮಾಡಬೇಕು, ಆಗ ದೊಡ್ಡವ್ರ ವರ್ಣನೆ ಮಾಡಿ ಪಾದದಿಂದ ವರ್ಣನೆ ಮಾಡಬೇಕು. ಅದು ನ್ಯಾಚುರಲ್, ದೊಡ್ಡವ್ರು ಭಾಳ ಎತ್ತರ ಇರ್ತಾರೆ, ಅದನ್ನು ಯಾವ್ದು ಸಿಗುತ್ತೆ ನಮಗೆ, ಪಾದ ಸಿಗುತ್ತೆ. ಚಿಕ್ಕವ್ರು ಸಣ್ಣವ್ರ ತಲೆ ಸಿಗುತ್ತೆ. ಸೊ ದೊಡ್ಡವರು ಚಿಕ್ಕವರು ಅಂತ ಹೇಳಿದಾಗ ಯಾವುದು ಇಂಟೆಲೆಕ್ಚುಯಲ್ ಹೈಟ್ ಇಂಪಾರ್ಟೆಂಟ್, ಸ್ಪಿರಿಚುಯಲ್ ಹೈಟ್ ನೋಡಿಕೊಂಡು ದೊಡ್ಡವರು ಆರು ಈ ರೀತಿ ಚಿಂತನೆ, ಸಣ್ಣವರು ಆ ರೀತಿ ಚಿಂತನೆ ಮಾಡಬೇಕು. ಅವ್ರು ದೊಡ್ಡವ್ರು ಬಂದ ತಕ್ಷಣ ಹೇಳ್ಬಿಡ್ತಾರೆ, ಫಸ್ಟು ಪಾದ ಕೊಡಿ ಪಾದ ಕೊಡಿ ಅಂತ ಹೋಗ್ತಾರೆ ಸಾಮಾನ್ಯ. ಆ ಕಡೆ ಪದ್ಧತಿಗೆ ಪಾದ ಕೊಡಿ ಸ್ವಾಮಿ ಅಂತ ಹೇಳ್ತಾರೆ, ಪಾದ ಕೊಡಿ ನಮಸ್ಕಾರ ಮಾಡ್ತಿ ಅಲೋ ಮಾಡಿ ಅಂತ ಹೇಳ್ತಾರೆ. ಅವರು ತಲೆ ಮೇಲೆ ಕೈ ಇಡ್ತಾರೆ, ಆಶೀರ್ವಾದ ಮಾಡಿದ್ರೆ ಏನು ಮಾಡ್ತಾರೆ, ಕರೆಕ್ಟಾಗಿ ಮ್ಯಾಚ್ ಆಗೋದು. ಆ ಪಾದಾದಿ ಯಾವತ್ ಹಜಿತಂ ಗದಾಭೃತ, ಎಲ್ಲಿವರೆಗೆ ಚಿಂತನೆ ಮಾಡ್ತಾ ಹೋಗ್ಬೇಕು ಒಂದೊಂದನ್ನೇ, ಹಜಿ ಮಂದಹಾಸದವರು ಚಿಂತನೆ ಮಾಡಿ, ಅದಕ್ಕೆ ಮಂದಹಾಸಕ್ಕೆ ಸ್ಟಾಪ್ ಮಾಡಿದ್ದಾರೆ. ಮಂದಹಾಸದವರಿಗೆ ಚಿಂತನೆ ಮಾಡ್ತಾ ಹೋಗಬೇಕು. ಆಚಾರ್ಯರು ಹಾಗೇನೆ ಅವಲೋಕನದವರು ಹೇಳ್ತಾ ಹೋಗ್ತಾರೆ. ಮೊದಲನೇ ಅಧ್ಯಾಯ ದ್ವಾದಶ ಸ್ತೋತ್ರ ಪೂರ್ತಿ ಇದೇ ರೀತಿ ವಿವರಣೆ ಇದ್ದಾಗಿದೆ. ಯಥಾಯಥ ಈ ಮುಂದೆ ಇದು ಜಿತಂ ಜಿತಂ ಸ್ಥಾನ ಅಪೋಹ್ಯ ಧಾರಯೇತ್, ಯಾವ ಚಿಂತನೆ ಪರ್ಫೆಕ್ಟ್ ಆಯ್ತಲ್ಲ ನೆಕ್ಸ್ಟ್ ಹೋಗ್ಬೇಕು. ಆಮೇಲೆ ಒಂದನೇ ಪಾಠ ಮುಂದೆ ಎರಡನೇ ಪಾಠಕ್ಕೆ ಹೇಗೆ ಹೋಗ್ತೇವೋ ಆ ರೀತಿಯಲ್ಲಿ ಪಾದ ಚಿಂತನೆ ಪರ್ಫೆಕ್ಟ್ ಆಯ್ತು ಈಗ. ಆಮೇಲೆ ಪ್ರಪದ, ಆಮೇಲೆ ಜಾನು, ಆಮೇಲೆ ಜಂಗಿ, ಒಂದೊಂದೇ ಕ್ರಮದಲ್ಲಿ ಚಿಂತನೆ ಮಾಡ್ತಾ ಹೋಗ್ಬೇಕು, ಗಟ್ಟಿ ಮಾಡ್ಕೋಬೇಕು ಒಂದೊಂದೇ. ಜಿತಂ ಜಿತಂ ಅಂದರೆ ಗೆದ್ದು ಗೆದ್ದದ್ದು ಏನರ್ಥ, ಮನಸ್ಸಿನಲ್ಲಿ ಗಟ್ಟಿಯಾದದ್ದು ಅಂತ ಅರ್ಥ. ಜಿತಂ ಜಿತಂ ಸ್ಥಾನ ಅಪೋಹ್ಯ ಧಾರಯೇತ್ ಪರಂಪರಂ ಶುದ್ಧತಿ ಧೀರ್ಯಥಾ ಯಥ. ಈ ಶುದ್ಧಿ ಮಾಡ್ತಾ ಹೋದಂತೆ, ಈ ಚಿಂತನೆ ಮಾಡ್ತಾ ಹೋದಂತೆ ಒಂದು ಬೆನಿಫಿಟ್ಟು, ಅದು ಗಟ್ಟಿಯಾಗಿತ್ತು ಮನಸ್ಸು, ಪ್ಯೂರ್ ಆಗೋದು. ಎರಡನೇ, ಮನಸ್ಸು ಪ್ಯೂರ್ ಆಗ್ತಾ ಆಗ್ತಾ ಏನಾಗುತ್ತೆ, ಈಗ ಮುಖರೋಡ ಅರ್ಹತೆ ನಿಮಗೆ ಬರುತ್ತೆ. ಧೀರ್ಯಥಾ ಯಥ, ಅದು ದೇವರು ಮಂಗಳಾರತಿ ಮಾಡಬೇಕು ಕೂಡ ಮೊದಲೇನೇ ಮಾಡಬೇಕು, ಪಾದ ಫಸ್ಟ್ ಮಾಡಬೇಕು, ಆಮೇಲೆ ಮಧ್ಯಕ್ಕೆ, ಆಮೇಲೆ ಮುಖಕ್ಕೆ, ಆಮೇಲೆ ಇಡೀ ಸರ್ವಾವಯ. ಇದು ನಾಲ್ಕು, ಒಟ್ಟು ನಾಲ್ಕಾಗುತ್ತೆ. ಒಂದು ಪಾದ, ಮಧ್ಯ, ಮುಖ, ಇಡೀ ದೇಹ, ಈ ರೀತಿ ನಾಲ್ಕು, ಒಟ್ಟು ಹನ್ನೆರಡು ಸತ್ತೆ ಆಗುತ್ತೆ. ಒಂದೊಂದು ಕಡೆ ಮೂರು ಸತ್ತೆ ಮಾಡಬೇಕು, ಒಂದೊಂದು ಕಡೆ ಮೂರು, ಒಟ್ಟು ಹನ್ನೆರಡು ಸಲ ಮಾಡ ಒಂದೊಂದು ಮಂಗಳಾರತಿ ಕೂಡ ಆ ರೀತಿ ಮಾಡಬೇಕು. ಉಗುಡದ ದೇವತೆಗಳಿಗೆ ದೇವರು ಕೊಟ್ಟು ಮಂಗಳಾರತಿಯನ್ನು ಪಾದಕ್ಕೆ ಮಾಡಬಾರದು, ಅರ್ಥ ಆಯ್ತು? ವಾಯುದೇವರು ಮಾಡ್ತೀವಿ, ಪಾದಕ್ಕೆ ಮಾಡಬಾರ್ದು ಫಸ್ಟ್. ಎಲ್ಲಿ ಮಾಡಬೇಕು ಈಗ, ಮುಖಕ್ಕೆ ಮತ್ತೆ ಪಾದಕ್ಕೆ ಮಾಡಲೇಬಾರ್ದು, ಯಾಕೆ ದೇವ್ರದ್ದು. ದೇವರಿಗೆ ಕೊಟ್ಟರೆ ಯಾರಿಗೂ ಪಾದಕ್ಕೆ ಮಾಡಾಗಿಲ್ಲ, ದೇವರಿಗೆ ಮಾತ್ರ. ಅದು ಮಹಾಲಕ್ಷ್ಮಿ ತೋರಬೇಕು, ಅವರಿಗೆಲ್ಲ ಕೊಡ್ತಾ ಹೋಗ್ಬೇಕು ಹೊರತು ಆ ಮಂಗಳಾರತಿ ಪಾದಕ್ಕೆ ಮಾಡಾಗಿಲ್ಲ ಅವರು ಯಾರಿಗೂ ಕೂಡ. ಡೈರೆಕ್ಟ್ ಮಾಡಿದ್ರೆ ಮಾಡ್ಬೋದು ಅಂತ ಕೇಳಿದ್ರೆ ಡೈರೆಕ್ಟ್ ಮಾಡಲೇಬಾರ್ದು, ಆದ್ದರಿಂದ ಆ ಪ್ರಶ್ನೆನೇ ಬರೋದಿಲ್ಲ. ಆ ಕ್ರಮದಲ್ಲೇ ಮಾಡಬೇಕು. ಯಾರು ಗೊತ್ತೇನು ಮಾಡಿದ್ದು ಮಾಡಿ ಸುಮ್ಮನೆ ಮಂಗಳಾರತಿ ಎತ್ತಿದ್ದು ಎತ್ತಿದ್ದೇನೆ, ಅದು ಮಾಡಿ ತಪ್ಪಾಗಿಬಿಡುತ್ತೆ. ಯಾವನ್ನ ಜಾಯೇತ ಪರಾವರೇಸ್ಮಿನ್ ವಿಶ್ವೇಶ್ವರೇ ದ್ರಷ್ಟರಿ ಭಕ್ತಿ ಯೋಗ, ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಸರ್ವಾಂಗ ಸ್ಮರಣಾಶಕ್ತಸ್ಯ ಸ್ಮರಣ ಪ್ರಕಾರವಾಹ, ಇಡೀ ರೂಪ ಚಿಂತನೆ ಮಾಡಕ್ಕೆ ಬರದೇ ಇದ್ದವರಿಗೆ ಒಂದೊಂದೇ ಸ್ಟೆಪ್ ಮಾಡಿ ಅಂತ ಹೇಳ್ತಾರೆ. ಒಂದು ಶ್ಲೋಕ ಇಡೀ ಸ್ತೋತ್ರ ಹೇಳ್ಕೊಟ್ರೆ ಬರಲಿಲ್ಲ, ಒಂದೊಂದು ಶ್ಲೋಕ ಹೇಳ್ಕೊಟ್ರು. ಅದು ಕ್ರಮ ಇದೆ ತಾನೆ, ಒಂದೊಂದು ಶ್ಲೋಕ ಹೇಳ್ಕೊಡ್ತಾರೆ. ವಾಯುಸ್ತುತಿ 40 ವರ್ಷಕ್ಕೆ ವಾರದ ಕೆಲಸ 41 ದಿವಸ ಆದರೂ ವರದಲ್ಲಿ ಕೆಲವರು ಒಂದೊಂದೇ ಆಗ್ಬೇಕು. ಅವರಿಗೆ ಕೆಲ ಅರ್ಧರ್ಧ ಪಾದ ಈ ರೀತಿ ಹೇಳ್ತಾ ಇರ್ತಾರೆ, ಅವರವ್ರ ಕೆಪಾಸಿಟಿ ಬೇರೆ. ಧ್ಯಾನೇನ ಜಿತಂ ಚಿತಂ ಅನಾಯಾಸೇನ ಧ್ಯಾನ ವಿಷಯ ಜ್ಞಾನಂ ಅವಯವಂ ಅಪೋಹ್ಯ, ಯಾವ ವಿಷಯ ಗಟ್ಟಿ ಆಯ್ತು ಅಂತ ಬಿಟ್ಟುಬಿಟ್ಟು ಪರಂಪರಂ ಅಜಿತಂ ಮಜಿತಂ ಅನಭ್ಯಸ್ತಂ ಅವಯವಂ ಪಾದಮಾರಭ್ಯ ಯಾವತ್ ಹಸಿತಂ, ಪಾದದಿಂದ ಪ್ರಾರಂಭ ಮಾಡಿ ಮುಖದವರೆಗೆ ಮಂದಹಾಸದವರಿ ಚಿಂತನೆ ಮಾಡಿದ್ರು. ಪುಷ್ಪಿತಂ ವನಮಿತಿ ಇವತ್ತು ಹಾಸೇನ ವಿಕಸಿತಂ ಮುಖಂ ಹಸಿತಮಿತಿ ಉಪಲಕ್ಷ್ಯತೆ. ಹಸಿತಂ ಅಂತ ಹೇಳಿದ್ರೆ ಮಂದಹಾಸ ಕೂಡಿದ ಮುಖ ಅಂತ, ಬರೀ ಬರೀ ಇದಂತ ಅರ್ಥ ಅಲ್ಲ, ಬರೀ ಮಂದಹಾಸ ಅಂತ ಅರ್ಥ ಅಲ್ಲ, ಮಂದಹಾಸಯುಕ್ತವಾದ ಮುಖ ಅಂತ ಹೆಸರು. ಅದಕ್ಕೆ ಹೇಗೆ ಹೇಳ್ತೀವಿ ಅಂದ್ರೆ ದೃಷ್ಟಾಂತ ಕೊಡ್ತಾರೆ. ಪುಷ್ಪಿತಂ ವನಂ, ಕಾಡು ಹೂ ಬಿಟ್ಟಿದೆ. ಕಾಡು ಹೂ ಬಿಟ್ಟಿದೆ ಅಂದ್ರೆ ಏನು, ಕಾಡಲಿರತಕ್ಕಂಥ ಮರಗಳೆಲ್ಲ ಹೂ ಬಿಡುವ ಕಾಲ ಆದ್ದರಿಂದ ಹೂವನ್ನು ಹೊಂದಿವೆ ಅಂತ ಅರ್ಥ. ಆ ರೀತಿ ಮುಖಪರ್ಯಂತಂ ಸಾಂಗೋಪಾಂಗಂ ಪ್ರತಿ ಧಿಯಾ ಮನೋಧಾರಯೇತ್. ಮುಖಪರ್ಯಂತವಾಗಿ ಸಾಂಗೋಪಾಂಗವಾಗಿ, ಸಾ ಅಂಗ ಉಪಾಂಗ ಮೇನ್ ತಗೊಳ್ ಬಿಡೀ ಕಾಲು ಅಂಗ, ಅದಕ್ಕೆ ಅನೇಕ ಭಾಗಗಳು, ಜಾನು ಜಂಘೆ ಅದು ಉಪಾಂಗಗಳು, ಅಂಗ ಉಪಾಂಗ ಆ ರೀತಿ ಚಿಂತನೆ ಮಾಡಬೇಕು. ಸಾಂಗೋಪಾಂಗಂ ಪ್ರತಿ ಎಷ್ಟೋ ತರ್ತೇವೆ ಸಾಂಗೋಪಾಂಗ ಕಾರ್ಯಕ್ರಮ ಆಯಿತು ಅಂತ ಹೇಳ್ತಾರೆ. ಸಾಂಗೋಪ ಅರ್ಥ ಗೊತ್ತಿಲ್ಲ ಹೇಳ್ಬಿಡ್ತಾರೆ, ಸಾಂಗೋಪಾಂಗ ಊಟ ಆಯಿತು ಅಂತ ಅಷ್ಟೇ ಅರ್ಥ ಅದಕ್ಕೆ. ಸಾಂಗೋಪಾಂಗ ಆಯಿತು ಅಂದ್ರೆ ಏನೋ ಊಟ ಆಯಿತು, ಆ ರೀತಿ ಅಲ್ಲ. ಪ್ರತಿಯೊಂದು ಅಂಗಗಳು ಹೇಗಿರ್ಬೇಕು ಅದು ಸೇರಿ ಮಾಡಿ ಆಗಿದೆ ಅಂತ ಅರ್ಥ. ಯಥಾ ಯಥಾಹ ಧೀಹಿ ಸಿದ್ಧ್ಯತಿ ಸರ್ವಾಂಗ ಧ್ಯಾನೇ ಕ್ಷಮಾ ಭವತಿ ತಥಾ ತಥಾ ಅಭ್ಯಸ್ತಂ ಕುರಿಯಾತ್. ಆ ಅಂಗವನ್ನು ಜಿತಂ ಜಿತಂ ಭವತಿ ಅಂದ್ರೇನು, ಸಿದ್ಧ ಆಗಬೇಕು ಮನಸ್ಸು, ಅದರೊಳಗೆ ಗಟ್ಟಿ ಆಗಬೇಕು. ಅತಃ ಸರ್ವಾಂಗ ಧ್ಯಾನ ಸಾಮರ್ಥ್ಯೋದಯ ಪರ್ಯಂತಂ ಏಕೈಕಾವಯಮು ಅನುಭಾವಯೇ ನಿತ್ಯರ್ಥ. ಸರ್ವಾಂಗ ಧ್ಯಾನ ಸಿದ್ಧಿ ಬರೋವರೆಗೆ ಒಂದೊಂದು ಯಾವ ಚಿಂತನೆ ಮಾಡ್ತಾ ಹೋಗಿ. ಆ ಭಾಗ ಆಯಿತು. ಯಾವನ್ನ ಜಾಯೇತ ಪರಾವರೆಸ್ಮಿನ್ ವಿಶ್ವೇಶ್ವರೇ ದ್ರಷ್ಟರಿ ಭಕ್ತಿಯೋಗ ತಾವಸ್ಥವೀಯ ಪುರುಷಸ್ಯ ರೂಪಂ ಕ್ರಿಯಾವಸಾನೇ ಪ್ರಯತ ಸ್ಮರೇತ. ಯಾವತ್ ನ ಜಾಯೇತ ಪರಾವರೇ ಅಸ್ಮಿನ್ ವಿಶ್ವೇಶ್ವರೇ ದ್ರಷ್ಟರಿ ಭಕ್ತಿಯೋಗ ತಾವತ್ ಸ್ಥವೀಯ ಪುರುಷಸ್ಯ ರೂಪಂ ಕ್ರಿಯಾವಸಾನೇ ಪ್ರಯತ ಸ್ಮರೇತ. ಇನ್ನು ಎಲ್ಲಿವರೆಗೂ ಇಂಥ ಸ್ಥೂಲ ರೂಪ ಚಿಂತನೆ ಮಾಡಬೇಕು ಅಂದರೆ ಸೂಕ್ಷ್ಮರೂಪ ಚಿಂತನೆ ಬರೋವರೆಗೂ ಸ್ಥೂಲ ರೂಪಕ್ಕೆ ಹೋಗ್ಬೋದು. ಮೊದಲು ಸ್ಥೂಲ ರೂಪ, ಆಮೇಲೆ ಸೂಕ್ಷ್ಮರೂಪದ ಚಿಂತನೆ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾವ ರೀತಿ ಪರಾಹ ಬ್ರಹ್ಮಾದಯೋಪಿ ಅವರಾಹ ಯಸ್ಮಾತ್ ಸಹ ಪರಾವರ, ದೇವರಿಗೆ ಪರಾವರ ಅಂತ ಕರೀತಾರೆ. ನಮಗೆ ಸುಮ್ಮನೆ ಅರ್ಥ ಮಾಡಿಕೊಂಡ್ರೆ ಅಪೋಸಿಟ್ ಮೀನಿಂಗ್ ಕೊಡುತ್ತೆ. ಪರ ಅಂದರೆ ಶ್ರೇಷ್ಠ, ಅವರ ಅಂದರೆ ಕನಿಷ್ಠ. ದೇವರು ಪರಾವರ ಅಂದ್ರೆ ಏನರ್ಥ? ಶ್ರೇಷ್ಠ ಅನ್ನೋ ಕನಿಷ್ಠ ಅನ್ನೋದು ಏನು ಮಾಡೋಣ? ಋಣಿ ಅನ್ನ ಪರತೋ ಅಥವಾ ಅದು ಓಕೆ, ಇದು ಹಾಗಲ್ಲ. ಕ್ವಾಲಿಟಿ ಹೇಳೋದಿದೆ, ಅದು ಕ್ವಾಂಟಿಟಿ ಹೇಳುತ್ತೆ, ಆದ್ರಿಂದ ಸರಿ. ಇದು ಕ್ವಾಲಿಟಿ ಹೇಳುತ್ತೆ, ಪರ ಅಂದರೆ ಶ್ರೇಷ್ಠ, ಅವರ ಅಂದರೆ ಕಡಿಮೆ. ಗೊತ್ತಾಯ್ತಾ? ಬ್ರಹ್ಮಾದಿಗಳು ಎಂಥವ್ರು? ಅವರರು. ಲಕ್ಷ್ಮೀದೇವಿಗಿಂತ ಇವರು ಅವರರು. ಲಕ್ಷ್ಮೀ ಪರಮಾತ್ಮ ಏನಂತ ಅವರು, ಅವರಳ ನೇಪಾಳು ಉಪಯೋಗಿಸ್ತಾರೆ. ಅವರಳ ನೇಪಾಳು ಕೋಟಿ ಗುಣದಿಂದ, ಅನಂತ ಗುಣದಿಂದ ಉಪಯೋಗಿಸ್ತಾರೆ. ಆ ರೀತಿಯಲ್ಲಿ ಅವರ ಅಂತ ಹೇಳಿದ್ರೆ ಅಲ್ಲ, ಎರಡು ಹೇಗಾಗ್ತಾನೆ ದೇವರು ಅಂತ ಕೇಳಿದರೆ, ಹಾಗಲ್ಲ. ಪರಶ್ಚಾಸೋ ಅವರಶ್ಚಾತ ಬಿಡಿಸಬಾರದು. ಪರಾಹ ಬ್ರಹ್ಮಾದಯ ಅಪಿ ಅವರಾಹ ಯಸ್ಮಾತ್ ಸಹ ಪರಾವರಹ. ಅಂದರೆ ರುದ್ರಾದಿ ದೇವತೆಗಳಿಗಿಂತ ಮೇಲಿರ್ತಕ್ಕಂಥ ಬ್ರಹ್ಮಾದಿಗಳು ಕೂಡ ಯಾರಿಗಿಂತ ಕಡಿಮೆ ಆಗ್ತಾರೋ ಅವನು ಪರಾವರ. ಗೊತ್ತಾಯ್ತಾ? ಬೇರೆ ದೃಷ್ಟಿಯಿಂದ ಪರರಾದವರು ಅವನ ಮುಂದೆ ಅವರರಾಗಿಬಿಡ್ತಾರೆ. ದೊಡ್ಡ ಬೆಟ್ಟ ಹಿಮಾಲಯ ಮುಂದೆ ಏನಾಯ್ತದ? ಚಿಕ್ಕ ಬೆಟ್ಟ ಆಗಬೇಕು. ನೋಡಿ, ಪರಾವರ ಅದು. ಇವೆಲ್ಲ ಅವರ ಪದಾರ್ಥಗಳು ಕೂಡ ಎಂತ ನೋಡೋ ದೃಷ್ಟಿಯಿಂದ ಪರರಾದವರು ಕೂಡ ಅದ್ರ ಮುಂದೆ ಏನಾಯ್ತು? ಹಬ್ಬ ಅಂದ್ಬಿಡ್ತಾರೆ. ಆಮೇಲೆ ಯಾರೋ ಕೇಳಿದ್ರು, ಹಿಮಾಲಯಕ್ಕೆ ಹೋಗಿ ಕೇಳಿದ್ರು, ಈ ಬೆಟ್ಟ ಇದೆ ಇದೆಯಾ ದೊಡ್ಡ, ಇದಕ್ಕೆ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ, ಅಷ್ಟು ದೊಡ್ಡದಿದೆ. ನೋಡಿ, ಎಲ್ಲ ಬೆಟ್ಟಕ್ಕಿಂತ ಅದು ದೊಡ್ಡದು. ಅದು ಎಲ್ಲ ಪರರಿಗಿಂತ ಪರಲಾಪರರು ಪರಮಾತ್ಮ ಏನಾಗ್ಬಿಡ್ತಾರೆ? ಚಿಕ್ಕವರಾಗಿಬಿಡ್ತಾರೆ. ಅದಕ್ಕೆ ಪರಾವರ ಅಂತ ಹೆಸರು. ವಾಕ್ಯ ನೋಡಿ, ಅಲ್ಲಿರೋದು ಹಾಗೆ ಬ್ರಹ್ಮ ಪರಹ ಬ್ರಹ್ಮಾದಯೋಪಿ ಅವರಾಹ ಯಸ್ಮಾತ್ ಸಹ ಪರಾವರಹ ತಸ್ಮಿನ್. ಅದಕ್ಕೆ ದೇವನು ಪರಾವರ ಅಂತ ಕರೀತಾರೆ. ಅವನಲ್ಲಿ ಮನಸ್ಸಾಕ್ಬೇಕು. ದ್ರಷ್ಟರಿ ಸರ್ವಸಾಕ್ಷಿಣಿ, ದೇವರು ಯಾರು ಗೊತ್ತಾ? ದ್ರಷ್ಟರಿ, ಸದಾ ನೋಡತಕ್ಕಂಥವ್ ನಮ್ಮನ್ನ. ವಿಶ್ವೇಶ್ವರೇ ಹರವು, ವಿಶ್ವೇಶ್ವರನಾದ ದೇವರಲ್ಲಿ ಅದು ವಿಶ್ವೇಶ್ವರೇ ಪದ ಇದೆ, ವಿಶ್ವಕ್ಕೆ ಒಡೆಯನಾದವರು. ಯಾವತ್ ಸರ್ವೋತ್ತಮ ಮೊಮ್ಮ ಪಹೋಪಕಾರಕೋತೈವ ಸರ್ವತಃ ಪ್ರಿಯತಮಃ ಇತಿ ಜ್ಞಾನಪೂರ್ವಕ ಪ್ರೇಮಲಕ್ಷಣ ಭಕ್ತಿಯೋಗ ಅಖಂಡ ಧ್ಯಾನ ಪ್ರಾಪಕೋ ನ ಜಾಯೇತ. ಇಂಥ ಭಕ್ತಿಯೋಗ ಜಾಸ್ತಿ ಆಗ್ತಾ ಹೋಗಬೇಕು. ದೇವರನ್ನು ನೋಡ್ತಾ ನೋಡ್ತಾ ಏನಾಗುತ್ತಾ ಭಕ್ತಿ ನಮಗೆ ಜಾಸ್ತಿ ಆಗುತ್ತೆ. ಇಷ್ಟು ಬಿಡ್ಬೇಕು, ಇಷ್ಟನ್ನು ನೋಡಿದರು, ಬರೀ ವಿಶ್ವರೂಪದಲ್ಲಿ ನೋಡಿದರು, ಅಭಿಷೇಕ ಆಗ್ತಿತ್ತು ನೋಡಿಬಿಟ್ರು, ಆಮೇಲೆ ಅಲಂಕಾರ ಶುರುವಾಯಿತು ನೋಡಿದರು, ಪೂರ್ಣ ಅಲಂಕಾರ ನೋಡಿ, ಹಬ್ಬ ಮತ್ತು ವೈಭವದ ರೀತಿ ಬೇರೆ ಆಯ್ತು. ಬದಲಿಗಿಂತ ಏನಾಯ್ತು? ಈಗ ಆಸಕ್ತಿ ಜಾಸ್ತಿ ಆಯಿತು. ಸೊ ದೇವರ ಧ್ಯಾನ ರೂಪ ಚಿಂತನೆ ಮಾಡ್ತಾ ಏನಾಗಬೇಕು ನಮಗೀಗ? ಆಸಕ್ತಿ ಜಾಸ್ತಿ ಆಗಿ ಭಕ್ತಿ ಜಾಸ್ತಿ ಬರಬೇಕು. ಸೊ ಭಕ್ತಿಯಲ್ಲಿ ಎಂಡ್ ಆಗಬೇಕು. ಯಾವುದೇ ಧ್ಯಾನದ ಫೈನಲ್ ಕಾನ್ಸೆಪ್ಟ್ ಏನೀಗ? ಭಕ್ತಿಯಲ್ಲಿ ಎಂಡ್ ಆಗಬೇಕು. ಅಖಂಡ ಧ್ಯಾನ ಪ್ರಾಪಕ, ಭಕ್ತಿಯಲ್ಲಿ ಅಖಂಡ ಧ್ಯಾನ ಬರುತ್ತೆ. ಇದು ಇಂಟರ್ನೆಟ್ ಧ್ಯಾನ ಬೇರೆ. ಫಸ್ಟು ಪಾದಾದಿ ಮುಖ ಪರ್ಯಂತ ಮಾಡಿದ, ಒಂದೊಂದೇ ಬಂತು, ಸರಿ ಹೋಯಿತು. ಆಮೇಲೆ ರೂಪ ಪೂರ್ತಿ ಬರೋದು ಹೋಗೋದು ನಿಲ್ತಾ ಇತ್ತು, ಅದು ಪೂರ್ತಿನೂ ಬಂತು. ಗೊತ್ತಾಯ್ತಾ? ಒಬ್ಬ ಅಂಗಗಳು ಬರೋದು ಹೋಗೋದಾಗ್ತಿತ್ತು, ನಿಂತೋಯ್ತು, ಎಲ್ಲ ಸರಿ ಹೋಯಿತು. ಪೂರ್ಣ ರೂಪ ಬಂತು, ಅದು ಸರಿ ಹೋಯಿತು. ಅಲ್ಲಿಂದ ಎಲ್ಲಿ ಶಿಫ್ಟ್ ಆಗ್ಬೇಕು ನಾವೀಗ? ದೇವರ ಮಹಿಮಾ ಚಿಂತನೆ ಶಿಫ್ಟ್ ಆಗ್ಬೇಕು. ಆಗ ಅಪ್ರಾಕೃತಕ್ಕೆ ಕನ್ವರ್ಟ್ ಮಾಡ್ಬೇಕು. ಅದಿಷ್ಟು ಏನಂತ ಮಾಡ್ಬೇಕು? ಈಗ ಅಪ್ರಾಕೃತ ಕನ್ವರ್ಟ್ ಮಾಡ್ಬೇಕು, ಅವ ಸರಿ ಹೋಗುದು. ಯತಿರ್ಯದ ಜಿಹಾಸು ಯಮಂಗ ಲೋಕಂ, ಈ ಜಿಹಾಸು ಇಮಮಂಗ ಲೋಕಂ ಮುಂದೆ ಹೇಳ್ತಾರೆ. ಅಖಂಡ ಧ್ಯಾನ ಪ್ರಾಪಕೋ ನ ಜಾಯೇತ ತಾವತ್ ಪರ್ಯಂತಂ ಪಾತಾಲಮೇತಸ್ಯಹಿ ಪಾದಮೂಲಂ ಇತ್ಯಾದಿ ನಾ ಉಕ್ತಂ ಸರ್ವಲೋಕ ದೇವಾದಿ ಆಧಾರಂ ಪುರುಷಸ್ಯ ಸ್ಥವೀಯ ಅತಿ ಸ್ಥೂಲಂ ರೂಪಂ ಸ್ಮರೇತ. ಸ್ಥೂಲ ರೂಪ ಚಿಂತನೆ ಮಾಡ್ತಾ ಹೋಗಬೇಕು. ತತ್ರಾಪಿ ನಿರಂತರ ಧ್ಯಾನಾಸಕ್ತ ಸನ್ ನಿತ್ಯಕ್ರಿಯಾವಸಾನೇ ಪ್ರಯತಃ ಪ್ರಯತ್ನವಾನ್ ಸ್ಮರೇತ ಇತ್ಯನ್ವಯ. ತತ್ರಾಪಿ ನಿರಂತರ, ಸಿಂಪಲ್ ಇದು, ಪುಸ್ತಕ ನೋಡ್ತಾ ಇದ್ದೇವೆ ನಾವೀಗ, ಸ್ಥೂಲ ರೂಪಾಯಿ ನೋಡ್ತಾ ಇದ್ದೇವೆ. ಬಾಯಿ ಬಂತು, ಪುಸ್ತಕ ನೋಡೋದಿಲ್ಲ. ಏನಾಯ್ತೀಗ? ತಲೆಯಲ್ಲಿ ಕೂತ್ಬಿಟ್ಟಿದೆ. ಗೊತ್ತಾಯ್ತು, ಅದು ಸ್ಥೂಲ, ಅದು ಸೂಕ್ಷ್ಮ ರೂಪ. ಸ್ಥೂಲ ರೂಪ ಅನ್ನೋದು ಆಮೇಲೆ ಪುಸ್ತಕ ಹರಿದೋಯ್ತು, ಕಳೆದೋಯ್ತು, ಪ್ರಾಬ್ಲಮ್ ಎಲ್ಲ ಎತ್ತಕ್ಕೆ, ಡೋಂಟ್ ವರಿ, ಇದೆ ಅಂತ ಹೇಳಿ ಎಲ್ಲ ತಲೆಯಲ್ಲಿ ಯೋಚನೆ ಮಾಡಬೇಡ. ಹೇಳ್ತಾ ಅದು ಬಾಯಿ ಬರೋಕ್ಕಿಂತ ಮುಂಚೆ ಹೋಗ್ಬಿಟ್ರೆ ಏನಾಯ್ತು? ಅದು ಓ ಪುಸ್ತಕನೇ ಹೋಯ್ತು ಅಂದ್ಬಿಟ್ಟು ಅವನ ಜ್ಞಾನ ಡಿಪೆಂಡ್ ಆಗಿತ್ತು, ಹೊರಟೋಯ್ತು. ಸರಿ, ಆ ಪುಸ್ತಕದ ಡಿಪೆಂಡೆನ್ಸ್ ಕಳ್ಕೊಂಡ್ರೆ ಬಯಾಟ್ ಮಾಡಿದಾಗ ಲೆಕ್ಕ. ಅದೇ ರೀತಿ ಸ್ಥೂಲ ರೂಪ ಡಿಪೆಂಡೆನ್ಸ್ ಕಳ್ಕೊಂಡ್ಬಿಟ್ರೆ ಏನಾಯ್ತು? ಅಲ್ಲಿಗೆ ಸೂಕ್ಷ್ಮ ರೂಪ ಬಂದಾಗ ಆಸ್ತಿ ಆ ಚಿಂತನೆ ಮಾಡ್ಬೇಕು. ಇವ್ರೇನ್ ತಿಳ್ಕೊಳ್ತಾರೆ? ನಿರಾಕಾರ ಸಾಕಾರ ಚಿಂತನೆ ಮಾಡಿ ನಿರಾಕಾರ ಮಾಡಿ ಅಂದ್ಬಿಡ್ತಾರೆ. ನಿರಾಕಾರ ಅಲ್ಲ ಅದು, ಇಲ್ಲಿದ್ದ ಆಕಾರ ಇಲ್ಲಿಗೆ ಬಂತು, ಅದು ಅದು ಆ ಥರ ನಿರಾಕಾರನೇ ಹೊರತು ಅದಕ್ಕೆ ಅಪ್ರಾಕೃತ ಅಂತ ಕರ. ಇದೆಲ್ಲ ಪ್ರಾಕೃತ ಇದು. ತಲೆಯಲ್ಲಿ ಬಂದಾಗ ಏನಾಯ್ತು? ಇದು ಅದು ಅಪ್ರಾಕೃತ ರೂಪ ಬಂತು, ಜ್ಞಾನ ಅಪ್ರಾಕೃತ ಆಯ್ತು. ಈಗ ಕೆಲವು ಎಷ್ಟೋ ಜನ ಪ್ರಶ್ನೆ ಮಾಡ್ತಿರ್ತಾರೆ, ಅಪ್ರಾಕೃತ ಪ್ರಾಕೃತ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಕೇಳ್ತಾರೆ. ಇದೊಂದು ಎಕ್ಸಾಂಪಲ್ ಇದು. ಪುಸ್ತಕ ಅಕ್ಷರಗಳು ಕಾಣೋದೆಲ್ಲ ಪ್ರಾಕೃತ, ತಲೆಯಲ್ಲಿ ಬಂದಾಗ ಅಪ್ರಾಕೃತ ಅದು ಹೇಳಿತಾ. ಆವಾಗ ರೂಪ ಚೇಂಜ್ ಆಗಿಬಿಡುತ್ತೆ. ದೇವರು ಆ ರೀತಿ ಚಿಂತನೆ ಮಾಡ್ತಾ ಹೊರಟುಬಿಟ್ರೆ ಅಪ್ರಾಕೃತ ಫಾರಂ ಹೇಗಿರುತ್ತೆ ಅಂತ ಐಡಿಯಾ ಬರುತ್ತೆ. ಅಲ್ಲ, ಎಲ್ಲರಿಗೂ ಉಪಯೋಗ ಆಗ್ತಿದೆ. ಲುಕೃತೋ ಎಷ್ಟು ಜನ ಕೂತಿದ್ದಾರೆ ಅಲ್ಲಿ? ಅಥೋ ಲುಕೃತೋ ಲೋಕಹಿತಂ ರೂಪ, ಎಲ್ಲರಿಗೂ ಉಪಯೋಗ ಆಗೋ ಪದ್ಧತಿ ಹೇಳ್ತಿದ್ದಾರೆ. ಯತಿರ್ ಯದ ತತ್ರಾಪಿ ನಿರಂತರ ಧ್ಯಾನಾಸಕ್ತ, ಅದು ಕೂಡ ಒಮ್ಮೇನಾಗಿ ಇಂಟರಪ್ಟ್ ಆಗ್ತಾ ಇತ್ತು. ಅವಾಗೇನು ಮಾಡಬೇಕಾಗ? ಆದಷ್ಟು ಅದಕ್ಕೆ ಕೂಡಿ ಗಟ್ಟಿ ಮಾಡ್ಕೋಬೇಕು. ಸನ್ ನಿತ್ಯ ಕ್ರಿಯಾವಸಾನೆ ಪ್ರಯತಃ ಪ್ರಯತ್ನವಾನ್ ಸ್ಮರೇತ ಇತ್ಯನ್ವಯ. ಆ ರೀತಿ ಮಾಡ್ತಾ ಮಾಡ್ತಾ ಅಭ್ಯಾಸ ಮಾಡ್ತಾ ಕೊಡಬೇಕು. ಅಭ್ಯಾಸ ಮಾಡ್ತೀವಿ, ಸಂಧ್ಯಾ ಒಂದು ಕಾಲಕ್ಕೆ ಧ್ಯಾನ ಕೊಡಬಾರ್ದು, ಮತ್ತೆ ಪಂಚಿತ ಆಗಿಬಿಡುತ್ತೆ. ಕೆಲವರು ಆ ರೀತಿ ಮಾಡಿ ಸಂಧ್ಯಾ ಕಾಲಕ್ಕೆ ಧ್ಯಾನ ಶುರು ಮಾಡಿಬಿಡೋದು, ಪೂಜೆ ಕಾಲಕ್ಕೆ ಧ್ಯಾನ ಹಗಲ ಮಾಡಬಾರ್ದು. ಅದಕ್ಕೆ ಹೇಳ್ತಾರೆ ನಿತ್ಯ ಕ್ರಿಯಾವಸಾನೆ, ಅವರವ್ರ ಕೆಲಸ ಮುಗಿಸಿಬಿಡ್ಬೇಕು ಆಮೇಲೆ ಮಾಡ್ಬೇಕಲ್ಲ. ಅರ್ಥ ಆಯ್ತಾ? ಇಲ್ಲವ್ರು ಏನಾಗುತ್ತೆ, ದಿವಸ ಅಟೆಂಪ್ಟ್ ನೋಡಿ ಸಂಧ್ಯಾ ಒಂದಿನ ಕೆಲಸ ಅದು ಹೋಗ್ಬಿಡುತ್ತೆ, ಕೊನೆಗೆ ಇದು ಬಂದು ಅದು ನಿಂತು ಹೋಗ್ಬಿಡುತ್ತೆ. ಆಮೇಲೆ ಏನು ಮಾಡಕ್ಕೆ ಬರುತ್ತೆ ಗೊತ್ತಾ? ಆ ಕಾಲಕ್ಕೆ ಮಾಡಕ್ಕೆ ಬರುತ್ತೆ. ಅರ್ಥ ಆಯ್ತಾ? ಈಗ ಇದೆಲ್ಲ ಪ್ರಾಕ್ಟೀಸ್ ಮಾಡಿದ ಮೇಲೆ ಸಂಧ್ಯಾ ಮಾಡ್ತಾ ಧ್ಯೇಯ ಸದಾಸವಿತ ಜಪ ಶುರು ಮಾಡ್ದೆ, ಆ ರೂಪ ಬರೋಕ್ಕೆ ಶುರುವಾಯಿತು. ಅದು ಕರೆಕ್ಟ್. ಅದು ಬಿಟ್ಟು ಸಂಧ್ಯಾ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಾರ್ದು ಯಾವುದು ಕೂಡ. ನಿತ್ಯ ಕ್ರಿಯೆ ಅವಸಾನ, ಎಲ್ಲ ಕ್ರಿಯೆಗಳನ್ನು ಮಾಡಿದ್ಮೇಲೆ ಮಾಡ್ಕೋಬೇಕು, ಇಲ್ಲವರು ತಪ್ಪಾಗುತ್ತೆ. ಆ ಬೇರೆ ಧ್ಯಾನ ಮಾಡಬೇಕು. ಉದ್ದ ಯಾರು ಸ್ಟೂಡೆಂಟ್ ಇದ್ದಾನೆ, ಪಾಪ ಲೈಬ್ರರಿ ಕೂತಿದ್ದಾನೆ, ಕ್ಲಾಸ್ ತಪ್ಪಿಸಿ ಕೂತ್ರೆ ಪಂಚಿತ ಆಗುತ್ತೆ. ಆಮೇಲೆ ಕ್ಲಾಸ್ ಇಲ್ಲದ ಕಾಲ ಲೈಬ್ರರಿ ಕೊಡಬೇಕೆ ಹೊರತು ನಾನು ಲೈಬ್ರರಿ ಕೊಡ್ತಾ ಓದೋದಿಲ್ಲ. ಯಾವಾಗ ಓದ್ತಾನೆ? ಕ್ಲಾಸ್ಗೆ ಯಾವಾಗ ಹೋಗ್ತಾನೆ? ಅರ್ಥ ಆಯ್ತಾ? ಈಗ ನಿತ್ಯ ಕ್ರಿಯಾವಸಾನ ಅಂದ್ರೆ ಹಾಕಿ. ಆಮೇಲೆ ಪ್ರಶ್ನೆ ಮಾಡ್ದ, ಏನು ಕ್ಲಾಸ್ಗೆ ಯಾಕೆ ಬರೀ ಲೈಬ್ರರಿ ಕೂತಿದ್ದೆ ಅಂತ ಕೇಳ್ದೆ. ಕ್ಲಾಸ್ ಇವ್ರು ಬರಬೇಕಾಗಿತ್ತು, ಕ್ಲಾಸ್ ತಪ್ಪು ಅಂತ ಕೇಳ್ದೆ. ಲೈಬ್ರರಿಗೆ ಹೋಗೋ ತಪ್ಪ ಸರ್ ಅಂತ ಕೇಳ್ದೆ. ಏನು ಹೇಳ್ಬೇಕು ಅದಕ್ಕೆ? ಲೈಬ್ರರಿಗೆ ಹೋಗೋ ತಪ್ಪಲ್ಲ, ಕ್ಲಾಸ್ ತಪ್ಪಿಸಿ ಹೋಗೋ ತಪ್ಪು. ಅರ್ಥ ಆಯ್ತಾ? ಆಟಕ್ಕೆ ಹೋದ ಲೈಬ್ರರಿಗೆ ಹೋದ ಒಳ್ಳೇದು, ಮನೆಗೆ ಹೋದ ಲೈಬ್ರರಿ ಕರೆಕ್ಟ್, ಕ್ಲಾಸ್ಗೆ ಹೋದ ಲೈಬ್ರರಿ ತಪ್ಪಾಗುತ್ತೆ. ಅದಕ್ಕೆ ಸಂಧ್ಯಾ ನೀವು ಸಬ್ಸ್ಟಿಟ್ಯೂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅದೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಕೊನೆಗೆ ಪ್ರತಿಯೊಂದು ಹಂತದಲ್ಲಿ ದೇವ್ರ ಸ್ಮರಣೆ ಶುರುವಾಗುತ್ತೆ. ಸಂಧ್ಯಾ ಕೂತಾಗ ದೇವ್ರ ಪೂಜೆ ಕೂತಾಗಲ್ಲ, ಮಕ್ಕಳು ಆಡಿಸುವಾಗ ಮಡದೇವಳ ಹಾಕಿ ಅಲ್ಲಿವರೆಗೂ ಶುರುವಾಗುತ್ತೆ. ಅದು ಹೈಯೆಸ್ಟ್ ಸ್ಟೇಜ್. ಅದು ಆ ಜ್ಞಾನ ಬರಬೇಕಾದ್ರೆ ಬಹಳ ದೊಡ್ಡ ಹಂತ ತಲುಪಬೇಕು. ಪಾರಾಯಣ ಮಾಡಬೇಕು, ಏನು ತಪ್ಪಲ್ಲ. ಪಾರಾಯಣದ ಒಂದು ಭಾಗ ಇದೆ. ಅವರು ಯಾವ ಕಾಲದಲ್ಲಿ ಬರುತ್ತೆ? ಅದೀಗ ಸೂಕ್ತ ಪಾಠ ಸೇವಾ ಅಂತ ಟೀಕಾರರು ಬರೀತಾರೆ. ದೇವರನ್ನ ಈಗಾಗಲೇ ಇದು ಮಾಡಿ ಆಯ್ತು, ಈಗ ಪುಷ್ಪಾರ್ಚನೆ ಮುಗಿದೋಯ್ತು, ಆಮೇಲೆ ಶಂಕ ಬ್ರಾಹ್ಮಣ ಮುಗಿದೋಯ್ತು, ಆಮೇಲೆ ಸೂಕ್ತ ಪಾಠ ತತಶ್ಚರ್ಯ ಇತ್ತು ಅಂತ ಹೇಳ್ತಾರೆ. ಆಗ ಪಾರಾಯಣಾದಿಗಳೆಲ್ಲ ಮಾಡಬೇಕಾಗ. ಅಷ್ಟೊತ್ತಿಗೆ ಯಾವ ಟೈಮ್ ಸಿಗುತ್ತೆ? ಈಗ ಇನ್ನೂ ಕೆಲವು ಬಾಕಿ ಇರ್ತದೆ, ಅದಕ್ಕೆಲ್ಲ ಟೈಮ್ ಸಿಗುತ್ತೆ. ಹೇಳಿತಾ? ಆ ಟೈಮಲ್ಲಿ ಆಮೇಲೆ ಮಾಡ್ಕೋಬೇಕು. ಭಕ್ತಿಯೋಗ ಪ್ರಯತ ಸ್ಮರೇತ ಪ್ರಯತಃ, ಇದೆಲ್ಲ ಸುಮ್ಮನೆ ಬರೋದಿಲ್ಲ. ಪ್ರಯತಃ ಭಾರಿ ಪ್ರಯತ್ನ, ಎಫರ್ಟ್ಸ್ ಆಗ್ತಾ ಹೋಗ್ಬೇಕಿದ್ದಾರೆ, ಸುಮ್ಮನೆ ಬರೋದಿಲ್ಲ. ಒಂದು ಸಿಂಪಲ್ ವರ್ಡ್ ಇದೆ, ರಾಮ ರಾವಣ ಮಹಾನತ್, ಸಿಂಪಲ್ ಇದು. ಉತ್ಕಂಠ ಕುಂಠ ಕೋಲಾಹಲ ಪಂಚಿತ ಆಯ್ತು. ಆಯ್ತಾ? ಸಣ್ಣ ಸಣ್ಣ ವರ್ಡ್ ಚಿಕ್ಕ ಮಕ್ಕಳಿಗೆ ಬಂದು ಹ್ಯಾಕ್ ಕೊಡ್ತಾರೆ? ಬಣ್ಣ ಮನೆ ಕಡೆ ಒಂದೊಂದೇ ಪದ ಇಟ್ಟಿರ್ತಾರೆ, ಜಾಸ್ತಿ ಇಡೋದಿಲ್ಲ, ಸೆಂಟೆನ್ಸ್ ಕಲಿಸೋದಿಲ್ಲ ಫಸ್ಟು. ಆ ಅಷ್ಟೇ ಹೇಳ್ತಾರೆ, ಆಮೇಲೆ ಎಕ್ಸಾಂಪಲ್ ಕೊಡ್ತಾರೆ, ಗಟ್ಟಿ ಮಾಡ್ತಾ ಹೋಗ್ತಾರೆ. ಆ ರೀತಿ ನಾವು ಧ್ಯಾನಕ್ಕೆ ಹೋದಾಗ ಏನು ಮಕ್ಕಳಾದಾಗ ಬಿಡ್ತೀವಿ. ಆದ್ದರಿಂದ ಒಂದೊಂದೇ ಶುರು ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಮೊದಲು ಸುಲಭವಾದದ್ದು, ಕಷ್ಟವಾದದ್ದು, ಅದರ ಚಿಂತನೆ, ಅದೆಲ್ಲ ಮಾಡ್ತಾ ಮಾಡ್ತಾ ಕೊನೆಗೆ ಎಫರ್ಟ್ಲೆಸ್ಸೇ ಬರುತ್ತೆ. ಈ ವಯಸ್ಸಿ ಮತ್ತೆ ಪುಸ್ತಕ ಇಟ್ಕೊಂಡು ಕಷ್ಟಪಡ್ತಿರ್ತಾನೆ, ಎಲ್ಲೋ ಹೇಳ್ತಾ ನೋಡ್ತಾ ಹೇಳ್ತಿರ್ತಾನೆ, ಹೋಗ್ತಾನೆ. ಏನೋ ಯೋಚನೆ ಮಾಡ್ತಾರೆ, ಎಲ್ಲಿ ಬಂತು ಅಂತ ಮುಗಿಸಿಬಿಟ್ಟಿರ್ತಾರೆ, ಎಲ್ಲಿ ಬಂದು ಯೋಚನೆ ಮಾಡೋತ್ತಿಗೆ ವಯಸ್ಸಿ ಮುಗಿದು ಹೋಗಿಬಿಟ್ಟಿರೋದು. ಆ ಥರ ಮೊದಲೆಲ್ಲ ಕ್ಲಚ್ ನೋಡಿ ಕಾಲು ಇಡ್ತಾರೆ, ಬ್ರೇಕ್ ನೋಡಿ ಕಾಲು ಇಡ್ತಾರೆ, ಆಮೇಲೆ ನೋಡಿ ಎಲ್ಲ ನೋಡ್ತಾ ತಕ್ಷಣ ಬ್ರೇಕ್ ಆಗಿ ಎಲ್ಲ ನೋಡ್ತಾ ಇಮ್ಮಿಡಿಯೇಟ್ ಹಾಕಿಬಿಟ್ಟಿರ್ತಾರೆ, ರಿಫ್ಲೆಕ್ಸ್ ಆಕ್ಷನ್ ಟೈಪ್ ಶುರುವಾಗಿ. ಆ ಥರ ದೇವ್ರ ಬಗ್ಗೆ ಬರಬೇಕು. ಅದೇ ಮೈಮರೆತು ವಿಠಲ ಎಂದೇನದು ಅಂತ ಹೇಳಿದ್ದಾರೆ. ಮೈಮರೆತು ಅಂದ್ರೆ ಈ ರೀತಿಯಲ್ಲಿ ನಾವೇ ಮೈಮರೆತು ಅಂತಾರೆ, ಕುಡಿದು ತಿಂದು ಅಂತ ಅರ್ಥ ಅಲ್ಲ. ಅರ್ಥ ಅಂತ ಎಫರ್ಟ್ಲೆಸ್ ಆಗಿ ದೇವರ ಸ್ಮರಣೆ ಮಾಡಬೇಕು. ಇದಕ್ಕಿಂತ ಕೃಷ್ಣ ಅಂತ ಬಂದ್ಬಿಡಬೇಕು. ಹರೆಯೇನು ಕೃಷ್ಣ ಅನ್ಬೇಕಾ? ಈಗ ಹರೆಯೇನು ಆ ಥರ ಅಲ್ಲ. ಯಾವ ರೂಪ ನೋಡಿದ ತಕ್ಷಣ ಕೃಷ್ಣ ವಿಗ್ರಹ ಕೃಷ್ಣ, ನರಸಿಂಹ ನರಸಿಂಹ ಅಂತ ಗೊತ್ತಾಗುತ್ತಲ್ಲ. ಆ ತರಹ ನೈವೇದ್ಯ ಪದಾರ್ಥ ಯಾರ್ಯಾರು ಇದ್ದಾರೆ ತಕ್ಷಣ ಗೊತ್ತಾಗ್ಬೋದು. ಗೊತ್ತಾಯ್ತಾ? ದೇಹದಲ್ಲಿ ಎಲ್ಲೆಲ್ಲಿದ್ದಾರೆ ತಕ್ಷಣ ಗೊತ್ತಾಗ್ಬೋದು. ಅದು ಹೈಯೆಸ್ಟ್ ಹಂತ. ಅದಕ್ಕೆ ತುಂಬ ದಿವಸ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಪ್ರಯತಃ ಸ್ಮರೇತ ಮನಶ್ಚ ಬುದ್ಧ್ಯಾ ಮಲಯ ನಿಯಮ್ಯ ಅಲ್ಲ ಸ್ಥಿರಂ ಸುಖಂಚಾಸನ ಮಸ್ಥಿತೋ ಯತಿ ಯದಾ ಜಿಹಾಸುಹು ಇಮಮಂಗಲೋಕಂ ಕಾಲೇ ಚ ದೇಶೇ ಚ ಮನೋ ನ ಸಜ್ಜೇತ್ ಪ್ರಾಣಾನ್ನಯಚ್ಛೇತ್ ಮನಸಾಜಿತಾಸುಹು. ಇದೆಲ್ಲ ಜೀವನ ಪೂರ್ತಿ ಮಾಡ್ತಾ 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 ಅಂತ್ಯಕಾಲ ಬಂತೀಗ. ಅವಾಗೇನು ಮಾಡಬೇಕು ಅಂದರೆ ಸ್ಥಿರಂ ಸುಖಮಾಸನ ಆಸ್ಥಿತ, ಯೋಗದಿ ಯೋಗ ಸೂತ್ರ ಬರೋದು ಹಾಗೆ ಸ್ಥಿರ ಸುಖಮಾಸನಂ. ಆಸನ ಹೇಗಿರಬೇಕು ಅಂದರೆ ಎರಡಿರಬೇಕು ಆಸನಕ್ಕೆ, ಒಂದು ಸ್ಥಿರಂ ಹೆಚ್ಚೊತ್ತು ಕೂಡ ಆಗಿರಬೇಕು. ಶೀರ್ಷಾಸ ಎಷ್ಟೊತ್ತಾಗ್ತಾರೆ, ಬನ್ನಿ ಸ್ವಲ್ಪ ಬಿಟ್ಬಿಡ್ತಾರೆ, ಸ್ಥಿರ ಅಲ್ಲ ಅದು. ಅದು ಸುಖ ಸುಖವಾಗಿರ್ಬೇಕು, ಮತ್ತೆ ತುಂಬ ಕೂತಾಗ ಕಂಫರ್ಟಬಲಿ ಕೂಡಬೇಕು. ಆ ಕೂತ್ರೆ ಎಷ್ಟೊತ್ತು ಕೂತ್ರು ಚೇಂಜ್ ಆಗಬಾರ್ದು, ಆರಾಮಾಗಿ ಕೂತಿರ್ಬೇಕು, ನಿಲ್ಲದಾರಿ ತಿನ್ನಲಿಕ್ಕೆ ಬರೋದಿಲ್ಲ. ಸ್ಥಿರ ಸುಖಮಾಸನಂ ಯೋಗದೀಪ, ಇದರಿಂದ ಯೋಗ ಸೂತ್ರ ತಗೊಂಡಿರೋದು. ಸ್ಥಿರವಾದದ್ದು ಸುಖವಾದದ್ದು, ಅದಕ್ಕೆ ಹೆಚ್ಚು ಬೇರೆ ಆಸನ ಎಲ್ಲ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಏನಾಗುತ್ತೆ ಗೊತ್ತು, ಏ ಅಲಾಂಗ್ ವಿತ್ ವೇಜ್ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಮಾಡಲಿಕ್ಕಾಗದೆ ಹೋದಾಗ ಅದೊಂದು ರೀತಿ ಏನಾಗುತ್ತೆ, ಒಂಥರ ನೆಗೆಟಿವ್ ಆಗಿಬಿಟ್ಟು ಅವನಿಗೆ ನೆಗೆಟಿವ್ ಎಫೆಕ್ಟ್ ಕ್ರಿಯೇಟ್ ಮಾಡುತ್ತೆ. ಅದು ಯಾವುದು ಮಾಡಲಿಕ್ಕೆ ಬರುತ್ತೋ ಅದನ್ನು ಮಾಡಬೇಕೇ ಹೊರತು ಬೇರೆ ಮಾಡೋಕ್ಕೆ ಬರೋದಿಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆಸನ ಹಾಕಬೇಕಾದ್ರೆ ಅದಕ್ಕೆ ಯೋಗಾಸನದಲ್ಲಿ ಏನೇನೋ ಹೇಳ್ತಾರೆ, ಅವೆಲ್ಲ ಹೇಳಬಾರ್ದು. ಮೂರೇ, ವೀರಾಸನ, ಸ್ವಸ್ತಿಕಾಸನ, ಪದ್ಮಾಸನ, ಮೂರಾಸನ ಮಾತ್ರ ಯಾವ ಆಸನಗಳು ಗಂಟುಗಟ್ಟಲೆ ಕೂಡಲಿಕ್ಕೆ ಬರುತ್ತೆ. ಸ್ಥಿರ ಶ್ರೀಶಾಸ್ತ್ರ ಮಕ್ಕಳು ಪಾಠ ಮಾಡಲಿಕ್ಕೆ ಗತಿ ಏನೀಗ, ಪ್ರವಚನ ಏನು ಮಾಡ್ತಾನೆ, ಮಯೂರಾಸನ ಹಾಕೊಂಡು ಪ್ರವಚನ ಮಾಡೋಕ್ಕಾಗತ್ತಾ, ಸಾಧ್ಯ ಇಲ್ಲ. ಇದರಿಂದ ಎಷ್ಟೊತ್ತು ಬೇಕಾದ್ರೆ ಗೊತ್ತು ಕೂತಿರೋ ಗೊತ್ತೇ ಆಗೋದಿಲ್ಲ, ಆ ರೀತಿ ಇರ್ತಾನೆ. ಇನ್ಫ್ಯಾಕ್ಟ್ ಮಲಗೋದು ಕಷ್ಟ ಅಷ್ಟೊತ್ತು, ಕೂಡೋದು ಮಲಗೋದಕ್ಕೆ ಜಾಸ್ತಿ ಹೊತ್ತು ಕೊಡ್ಬೋದು, ಮನೆ ಮಗ್ಲಾಗ್ತಾ ಇರ್ತಾನೆ ಮನೆ ಪಕ್ಷ. ಇದರಲ್ಲಿ ಏನು ಮಾಡಬೇಕಾಗಿ ಆ ಥರ ಇರು, ಆಸನ ಸಿದ್ಧಿ ಅಂತ ಇರ್ತದೆ. ಕೂತ ಮೇಲೆ ಅದು ಆಸನ ಬದಲಾಗದಷ್ಟು ಕೂಡಷ್ಟು ಮಟ್ಟಿಗೆ ಸಮರ್ಥ ಇರಬೇಕು. ಸ್ಥಿರಂ ಸುಖಂಚ ಆಸನಂ ಆಸ್ಥಿತೋ ಯತಿ ಹಿ ಯದಾ. ಯತಿ ಹಿ ಅಂದರೆ ಸನ್ಯಾಸಿಗಳೇ ಅಷ್ಟೇ ಅಂತ ಅರ್ಥ ಅಲ್ಲ, ಜಿತೇಂದ್ರಿಯ ಅಂತ ಅರ್ಥ ಯತಿ ಶಬ್ದಕ್ಕೆ, ಇದು ಸನ್ಯಾಸಿಗಳಾಗಿ ಅಂತ ಅರ್ಥ ಅಲ್ಲ. ಮತ್ತು ಯತಿ ಅಂತ ಯಾತಕ್ಕೆ ಹಾಕಿದ್ದಾರೆ ಅಂದರೆ ಸನ್ಯಾಸಕ್ಕೆ ಅರ್ಹತೆ ತೊಗೊಂಡ್ರೆ ಇನ್ನೂ ಶ್ರೇಷ್ಠ ಅಂತ ಅರ್ಥ. ಜೀವನದ ಕೊನೆಗಾಲ ಸನ್ಯಾಸಿಗೆ ಒಂದು ಪದ್ಧತಿ ಇದೆ, ಕೊನೆಗಾಲದಲ್ಲ ಸನ್ಯಾಸ ತೊಗೊಂಡ್ಬಿಡೋದು ಒಂದು ಪದ್ಧತಿ ಕೊನೆಗಾಲದಲ್ಲಿ. ಆ ಅದಕ್ಕೆ ವಿದ್ವೈತಿಗಳಲ್ಲಿ ಭಾರಿ ಜಾಸ್ತಿ ಇದೆ, ಆ ಥರ ಸನ್ಯಾಸ ಅಂತ ಇಟ್ಕೊಂಡಿರ್ತಾರೆ, ಅದು ಇಟ್ಕೊಂಡಿರ್ತಾರೆ, ಅದು ಸರಿಯಲ್ಲ. ಬಟ್ ಆ್ಯಕ್ಚುಲಿ ಸನ್ಯಾಸಿ ಆಗೋದಾದರೆ ಹಾಗೆ ಇಲ್ಲ, ಜಿತೇಂದ್ರಿಯ ಅಂತ ಆಗಬೇಕು, ಅದು ಕಂಪಲ್ಸರಿ. ಯತಿರಿ ಯದಾ ಜಿಹಾಸುಹು, ಅದಕ್ಕೆ ವ್ಯಾಸ್ತತ್ವಜ್ಞ ಸನ್ಯಾಸ ತೊಗೊಂಡಾಗ 90 ಕ್ರಾಸ್ ಆಗಿಬಿಟ್ಟಿದ್ರು, ಆಗಲೇ 90+ ಇದ್ರು, ಆಗ ಸನ್ಯಾಸ ತೊಗೊಂಡ್ರು, ಅದೇನೋ ತಪ್ಪಲ್ಲ, ಯಾವುದು ತುಂಬ ಶ್ರೇಷ್ಠ ಅದು ಆ ಕಾಲಕ್ಕೆ. ಇಮಮಂಗ ಲೋಕಂ, ಅಂಗ ಸಂಬೋಧನೆ, ಈ ಲೋಕಂ ಜಿಹಾಸು, ಈ ಭೂಲೋಕ ಬಿಟ್ಟು ಹೋಗ್ತಾ ಇದ್ದಾನೆ. ಅವಾಗ ಏನು ಮಾಡಬೇಕಂದ್ರೆ ಇನ್ನೂ ವಿಶೇಷವಾಗಿ ಇಂದ್ರಿಯ ಗ್ರಹಣ ಮಾಡ್ಕೋಬೇಕು. ಕಾಲೇಚ ದೇಶೇಚ ಮನೋನ ಸಜ್ಜೇತ್, ಕಾಲ ದೇಶಗಳ ಬಗ್ಗೆ ಡೀಲಿಂಗ್ ಆಗಿಬಿಡಬೇಕು. ಕಾಲ ದೇಶ ಎಷ್ಟು ಬರಿತಾ ಕೂತಿರ್ತಾನೆ, ಎಲ್ಲಿದ್ದ ಎಚ್ಚರ ಇಲ್ಲ ಅವನಿಗೆ, ಯಾವ ಕಾಲ ಎಚ್ಚರ ಇಲ್ಲ, ಬರಿತಿರೋದಷ್ಟೇ ಕೆಲಸ ಅವನಿಗೆ, ಎಲ್ಲ ಪರಿಗಣಿಸಬಿಟ್ಟು ಎವ್ರಿಥಿಂಗ್. ಆ ಥರ ಇರಬೇಕು, ಮನೆಯಲ್ಲಿ ಏನಾಗ್ತಾ ಇದೆ, ಅಲ್ಲೇನಾಗ್ತಾ ಇದೆ, ಬರಿತಾ ಬರಿತಾ ಸ್ಕೋರ್ ಎಷ್ಟಾಗಿರೋ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಬರಲಿಕ್ಕೆ ಆಗೋದು. ಯಾರು ಹೇಳಕ್ಕೆ ಬಂದರೆ ಸೊ ಡೋ ಡೋ ಡೋಸ್ಟರ್ ಬಂದು ಡಿಸ್ಟರ್ಬ್ ಅಂತ ಹೇಳ್ತಾರೆ, ಅದೊಂದೇ ಕಾನ್ಸಂಟ್ರೇಷನ್, ಬೇರೆ ಕಡೆ ಮನಸ್ಸು ಬರಬಾರ್ದು. ಇದೆಲ್ಲ ಆಚಾರ ಸಮಪ್ ಮಾಡ್ಲಿಕ್ಕೇನೆ ಸಂತತಂ ಚಿಂತ ಏನಂತಂ ಅಂತಕಾಲೇ ವಿಶೇಷತ, ಒಂದು ಮಾತಿನಲ್ಲಿ ಎಲ್ಲ ಹೇಳಿಬಿಡ್ತಾ. ಕಾಲೇಚ ದೇಶೇಚ ಮನಃ ನ ಸಜ್ಜೇತ್, ಪ್ರಾಣಾನ್ ನಿಯಚ್ಛೇತ್, ಪ್ರಾಣವನ್ನು ಗಟ್ಟಿಯಾಗಿ ಹಿಡಿದಿರಬೇಕು, ನಿಯಚ್ಛೇತ್ ಮನಸಾ ಗತಾಸುಹು, ಪ್ರಾಣಾನ್ ನಿಯಚ್ಛೇತ್, ವೆರಿ ಇಂಪಾರ್ಟೆಂಟ್, ಹೊಡಿಬೇಕು ಈಗ ಅಂತ ತಿಳ್ಕೊಳ್ಳಿ. ಈಗ ಹಿಡ್ಕೋದ್ರ ಬದಲು ಉಸಿರಿಡಿದು ಹೊಡಿತಾರೆ, ಹಾಗೆ ಉಸಿರಿಡಿದ್ರೆ ಬಿಟ್ಟು ಹೊಡ್ಲಿಕ್ಕೆ ಬರಲ್ಲ, ತಿಳಿತಿಲ್ಲ, ಉಸಿರಿಗೆ ಓಡಬೇಕು, ಒಂದು ಉಸಿರಿಡ್ಕೋತಾರೆ ಫಸ್ಟ್ ಓಡುತ್ತಾರೆ. ಸೊ ದೇಹ ಬಿಟ್ಟು ಹೋಗ್ಬೇಕು, ಏನು ಮಾಡ್ಬೇಕೀಗ, ಜೋರಾಗಿ ಹಾರಬೇಕು ಬೆಲಕ್ಕೀಗ, ಅವನು ಗೊತ್ತಾ ಟೇಕ್ ಆಫ್ ಆಗ್ಬೇಕೀಗ, ಜೀವ ಏನಾಗಬೇಕೀಗ, ಭೂಲೋಕದಲ್ಲಿ ಟೇಕ್ ಆಫ್ ಆಗ್ಬೇಕು, ಏನು ಮಾಡ್ಬೇಕು ಅವನೀಗ, ಜೋರಾಗಿ ಉಸಿರು ಹಿಡ್ಕೊಂಡು ಹಾರಬೇಕು, ಪ್ರಾಣ ಹಕ್ಕಿಗಳು ಎಲ್ಲ ಹಾರೋದು ಹಾಗೇನೆ, ಇಲ್ಲ ಹಾರಕ್ಕೆ ಬರೋದಿಲ್ಲ. ಇಲ್ಲ ಡೈ ಹೊಡಿಬೇಕೀಗ, ಅಲ್ಲೂ ಹಾಗೇನೆ, ಇಲ್ಲ ಡೈ ಆಗಿಬಿಡ್ತಾರೆ, ಸರಿ ಸುಬ್ಬೆ ಬಿದ್ದುಬಿಟ್ರೆ ತಪ್ಪು, ಇಂಥ ಬಿಟ್ಟು ಬೀಳೋದು ಜೋರಾಗಿ ಸುಬ್ಬೆ ಬಿದ್ದುಬಿಟ್ರೆ, ಈ ರೀತಿ ಬಿದ್ದರೆ ಕರೆಕ್ಟಾಗಿ ಹೋಗ್ತಾರೆ ಒಳಗಡೆ. ಲೋಕ ಕಾಲೇಚ ದೇಶೇಚ ಮನೋನ ಸಜ್ಜೇತ್, ಪ್ರಾಣಾನ್ ನಿಯಚ್ಛೇತ್, ಮನಸಾ ಜಿತಾಸು. ಇದೆಲ್ಲ ಏನು ಮಾಡಬೇಕು, ಎಲ್ಲ ಜಿತಾಸು ಒಂದು ಮನಸ್ಸ, ಮನಸ್ಸು ಭಾರಿ ಅಲರ್ಟ್ ಇರಬೇಕು. ಅಂತ್ಯಕಾಲಕ್ಕೆ ದೃಶ್ಯತೆ ತ್ವಗ್ರೆಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿವಿ, ಮನೆಯವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷೆಯು. ಮೈಂಡ್ ಸರಿಯಾಗಿ ಇಟ್ಕೊಳ್ಳದೆ ಹೋದರೆ ಯಾವ ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಮನಸ್ಸು ಕೇಳೋ ಕೆಲಸ ಯಾವುದು ಮಾಡಬಾರ್ದು, ಡಿಸ್ಟರ್ಬ್ ಆಗುತ್ತಾರೆ, ಹೋಗೋದಿಲ್ಲ ಅಂದ್ಬಿಡುತ್ತೆ, ಯಾಕೆ ಮನಸ್ಸು ಡಿಸ್ಟರ್ಬ್ ಆಗುತ್ತೆ. ನಮ್ಮ ಸಾಧನೆ ಇದಾಗಬಾರ್ದು, ಡ್ರೈವಿಂಗ್ ಇದ್ದಾಗ ಅದು ಡಿಸ್ಟರ್ಬ್ ಮಾಡಬಾರ್ದು ಡ್ರೈವರ್ಗೆ, ಅವತ್ತಾನೆ ಆ ಥರ ಡಿಸ್ಟರ್ಬೆನ್ಸ್ ಇಲ್ಲ ನೋಡಬೇಕು. ಇವರಿವ್ರು ಏನೇ ಮಾಡಿದ್ರು ಡ್ರೈವರ್ಗೆ ಅವ್ನು ಏನು ನೋಡಿ ಡಾಕ್ಟರ್ ಸುಮ್ಮನಿರ್ಬೇಕಾಗುತ್ತೆ. ನಾವು ಅವನು ಕರ್ಕೊಂಡು ಹೋಗ್ತಾ ಹೊರಟಿದ ಮೇಲೆ ಅವನ ಮಾತು ನಾವು ಕೇಳಬೇಕಾಗತ್ತೆ. ಆ ತರಹ ಯಾವುದೇ ರೀತಿಯಲ್ಲೂ ಕೂಡ ಮನಸ್ಸಿಗೆ ಆಘಾತ ಮಾಡಿಕೊಳ್ಳೋ ಕೆಲಸ ಮಾಡಬಾರ್ದು. ಹೆಚ್ಚು ನಮಗೆ ಸಂತೋಷ ಆದರೂ ಪ್ರಯೋಜನ ಇಲ್ಲ, ದುಃಖ ಆದರೂ ಪ್ರಯೋಜನ ಇಲ್ಲ, ಅದು ಪ್ರಯೋಜನ ಇರ್ಬೋದು, ನನಗೆ ಬೇಡ ಅದು, ಐ ಡೋಂಟ್ ಲೈಕ್ ಇಟ್, ನನ್ನ ಮುಖ್ಯ ಕೆಲಸಕ್ಕೆ ಭಂಗ ಬರುತ್ತೆ ಅಂತ ಬಿಟ್ಬಿಡ್ಬೇಕಾದ್ರೆ. ಮನಸಾ ಜಿತಾಸುಹು ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ನಾಳೆ ನೋಡಿ. ಇವೆಲ್ಲ ಭಾಳ ಇಂಪಾರ್ಟೆಂಟ್, ಧ್ಯಾನ ಧ್ಯಾನ ಏನೇನೋ ಹೇಳ್ಕೊಟ್ಬಿಡ್ತಾರೆ ಅವರು, ನಿಜವಾದ ಧ್ಯಾನ ಹೇಳ್ಕೊಡ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೀರಿತಃ ಯದ ವೋಚವಹಂ ಏನ.